ಇದಾಗಿದೆ. ಶ್ರೀಪಾದಂಗಳವರ ಪರಿಚಯ ನಿಮಗೆಲ್ಲ ಇರತಕ್ಕಂಥದ್ದು. ಹಲವಾರು ಬಾರಿ ಇದೇ ವೇದಿಕೆಯ ಮೇಲೆ ಅವರ ಪ್ರವಚನವನ್ನು ಕೂಡ ಎಲ್ಲರೂ ಕೂಡ ಕೇಳಿರ್ತಕ್ಕಂತಹ ಸಂಗತಿ. ಈ ಬಾರಿ ಅವರು ಉಪನ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ವಿಷಯ ತುಂಬ ಅಪೂರ್ವವಾಗಿರ್ತಕ್ಕಂತಹ, ಹೆಚ್ಚು ಚಾಲ್ತಿಯಲ್ಲಿ ಇಲ್ಲೇ ಇರ್ತಕ್ಕಂತಹ ವಿಷಯಗಳು. ಯಾಕೆಂದರೆ ಸಾಮಾನ್ಯವಾಗಿ ನಡೆಯತಕ್ಕಂತಹದ್ದು ರಾಮಾಯಣ, ಮಹಾಭಾರತ, ಹರಿವಂಶ ಇತ್ಯಾದಿ ಪುರಾಣ ಗ್ರಂಥಗಳ ಬಗ್ಗೆ ಉಪನ್ಯಾಸ ನಡೆದರೆ, ಈ ಸಲ ನಡೀತಾ ಇರತಕ್ಕಂಥ ಉಪನ್ಯಾಸದ ವಿಷಯ ಪುರುಷ ಸೂಕ್ತ. ಇದು ಪುರುಷ ಸೂಕ್ತ ಇಡೀ ಸಮಸ್ತವಾದ ವೇದ ರಾಶಿ, ಆ ಸಮಸ್ತವಾದ ವೇದ ರಾಶಿ ಪುರುಷ ಸೂಕ್ತದ ವಿಸ್ತಾರ ರೂಪವಾದದ್ದದು. ಆದರೆ ಪುರುಷ ಸೂಕ್ತದ ಅಧ್ಯಯನವನ್ನು ಮಾಡಿದರೆ ಎಲ್ಲ ವೇದಗಳ ಅಧ್ಯಯನವನ್ನು ಕೂಡ ಮಾಡಿದ ಫಲ ಇದೆ ಎಂಬುದಾಗಿ. ಅಷ್ಟಮಹಾಮಂತ್ರಗಳಲ್ಲಿ ಈ ಪುರುಷ ಸೂಕ್ತದ ಒಂದು ಮಂತ್ರವೇನೇ ಪ್ರಸಿದ್ಧವಾಗಿದೆ. ಪ್ರತಿನಿತ್ಯವೂ ಕೂಡ ಮಂತ್ರವನ್ನು ಮಾಡಬೇಕು, ಮಂತ್ರವನ್ನ ಜಪ ಮಾಡಬೇಕು ಎಂಬುದಾಗಿ. ಪೂಜೆಯನ್ನು ಮಾಡಬೇಕಾದರೂ ಕೂಡ ಪುರುಷ ಸೂಕ್ತವನ್ನು ಹೇಳಲೇಬೇಕು. ಪುರುಷ ಸೂಕ್ತ ಇಲ್ಲದೇನೆ ಪೂಜೆ ಇಲ್ಲ. ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಸೂಕ್ತ ಅದು, ಪುರುಷ ಸೂಕ್ತ ಅದು. ಪೂಜ್ಯ ಶ್ರೀಪಾದಂಗಳವರು ಕೇವಲ ನ್ಯಾಯ, ವೇದಾಂತ ಈ ಶಾಸ್ತ್ರಗಳ ಅಧ್ಯಯನವನ್ನು ಮಾತ್ರ ಮಾಡಿದವರಲ್ಲ, ನಾಲ್ಕು ವೇದಗಳನ್ನು ಕೂಡ ಅಧ್ಯಯನ ಮಾಡಿದವರು ಪರಮಪೂಜ್ಯ ಶ್ರೀಪಾದಂಗಳವರು. ಕೇವಲ ಅಧ್ಯಯನ ಮಾತ್ರ ಅಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅದನ್ನ ನಾಲ್ಕು ವೇದಗಳನ್ನ ಪಾಠವನ್ನು ಕೂಡ ಶ್ರೀಪಾದಂಗಳವರು ಮಾಡಿದ್ದಾರೆ. ಗೋವರ್ಧನಗಿರಿ ಟ್ರಸ್ಟ್ ಎಂಬುದಾಗಿ ಒಂದು ದೊಡ್ಡ ಒಂದು ಸಂಸ್ಥೆಯನ್ನೇ ಹುಟ್ಟು ಹಾಕಿ ಪ್ರತಿನಿತ್ಯವೂ ಕೂಡ ಆ ಸಾವಿರಾರು ಗೋವುಗಳ ಸಂರಕ್ಷಣೆಯ ತುಂಬಾ ಬೃಹತ್ತಾದ ಮಟ್ಟದಲ್ಲಿ ಕೃಷ್ಣನ ಸೇವೆಯನ್ನು ಮಾಡ್ತಾ ಇರತಕ್ಕಂಥವರು ಶ್ರೀಪಾದಂಗಳವರು. ಅವರ ಬಾಯಿಂದ ಈ ಪುರುಷ ಸೂಕ್ತದ ಉಪನ್ಯಾಸವನ್ನು ಕೇಳೋದು ಅಂದರೆ ಒಂದು ದೊಡ್ಡ ಸೌಭಾಗ್ಯದ ಸಂಗತಿ. ಆ ಶ್ರೀಪಾದಂಗಳವರು ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಒಂದು ವಾರಗಳ ಕಾಲ ಇಲ್ಲೇ ಇದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪೂರ್ಣಪ್ರಜ್ಞಾ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಪ್ರಣಾಮಪೂರ್ವಕವಾಗಿ ನಾನು ಬಯಸ್ತಾ ಇದ್ದೇನೆ. ಪರೋಜ್ಯ ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರತಿನಿತ್ಯವೂ ಕೂಡ 6:30 ಉಪನ್ಯಾಸ ಆರಂಭ ಆಗತ್ತೆ. ಆದರೂ ಕೊನೆಯ ದಿವಸ ದೀಪೋತ್ಸವ ಕಾರ್ಯಕ್ರಮ ಅಮಾವಾಸ್ಯ ದಿವಸ ಇರೋದ್ರಿಂದ ಆ ದಿವಸ ಪ್ರಾಯ 5:30 ಉಪನ್ಯಾಸ ಅವತ್ತು ಪ್ರಾರಂಭ ಆಗತ್ತೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಇದರ ಲಾಭವನ್ನು ಪಡ್ಕೊಂಡು ಪುಣ್ಯಪಾತ್ರರಾಗಬೇಕು ಎಂಬುದಾಗಿ ನಾನು ಎಲ್ಲ ಶ್ರೋತೃಗಳಲ್ಲೂ ಕೂಡ ಕೇಳಿಕೊಳ್ತಾ ಇದ್ದೇನೆ.
ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ ಗುರುಂಶ್ಚ ಪ್ರಣಮಾಮಿ ಮೂರ್ಧನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಈ ಒಂದು ವಾರದಲ್ಲಿ ಸುಮಾರು ನಿತ್ಯ ಪೂಜೋಪಯೋಗಿ ಆಗಿರತಕ್ಕಂತಹ 4-5 ಸೂಕ್ತಗಳ ಬಗ್ಗೆ ಸಂಕ್ಷಿಪ್ತವಾಗಿರತಕ್ಕಂತಹ ವಿವರಣೆಯನ್ನು ನೀಡಬೇಕು ಅಂತ ಹೇಳಿಕೊಂಡು ಕೇಳಿಕೊಂಡಿದ್ದಾರೆ. ವಿಸ್ತೃತವಾದಂತಹ ವ್ಯಾಖ್ಯಾನ ಅದೂ ಇದೆ. ನಿತ್ಯ ನಾವು ಪಠಿಸ್ತಾ ಇರುವಾಗ ಬಹಳ ವ್ಯಾಖ್ಯಾನಗಳು, ವಿಸ್ತೃತವಾಗಿರತಕ್ಕಂಥ ವ್ಯಾಖ್ಯೆ ಅನುಸಂಧಾನ ಮಾಡಿಕೊಳ್ಳೋದು ಕಠಿಣವಾಗ್ತಾ ಇದೆ. ಸೂಕ್ತದ ಪಠನ ಆಗ್ತಾ ಇರುವಂತೇನೆ. ಸಂಕ್ಷೇಪವಾಗಿ ನಾವು ಅನುಸಂಧಾನ ಮಾಡಿಕೊಳ್ಳಬಹುದಾಗಿರತಕ್ಕಂತಹ ಅರ್ಥಗಳು ಏನು ಅದರಿಂದ ತೋರ್ತಾ ಇದೆ ಅದನ್ನು ನಾವು ಅರಿತುಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಸಂಕ್ಷಿಪ್ತವಾಗಿರತಕ್ಕಂತಹ ವಿವರಣೆಯನ್ನು ಮಾಡ್ತಾ ಇದ್ದೇವೆ. ವೇದವನ್ನು ಓದಬೇಕು, ವೇದದ ಅರ್ಥವನ್ನು ತಿಳ್ಕೊಳ್ಬೇಕು. ವೇದಾರ್ಥದ ಅಧ್ಯಯನ ಬಳಿಕ ಮೊದಲು ವೇದದ ಪಾಠ. ಅರ್ಥ ತಿಳಿದಿಲ್ಲ ಅಂತಂದರೆ ವೇದದ ಭಾರ ಕತ್ತೆ ಹೊತ್ತಂತಹ ಗಂಧದ ಭಾರ ಅಂತ ಹೇಳಿಕೊಂಡು ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಅದನ್ನು ನಾವು ಪರ್ಯವಸಾನ ಮಾಡಿಕೊಳ್ಳೋದು ಹೀಗೆ, ಅರ್ಥ ತಿಳಿಯೋದಿಲ್ಲ ಆದ್ದರಿಂದಾಗಿ ವೇದವನ್ನು ಓದುವುದನ್ನು ಬಿಟ್ಟುಬಿಡೋಣ. ಹಾಗಿಲ್ಲ, ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ ತಮ್ಮ ಅಧ್ಯಾಪಯೀತ, ಅಧ್ಯಯನ ಮಾಡಿಸಬೇಕು. ಏನು ಅಧ್ಯಯನ? ಸ್ವಾಧ್ಯಾಯೋ ಅಧ್ಯೇತವ್ಯ. ವಿಷ್ಣು ಸಹಸ್ರನಾಮದ ಅರ್ಥ, ಒಂದೊಂದು ನಾಮಕ್ಕೂ ಕೂಡ ನೂರು ನೂರು ಅರ್ಥಗಳಿದ್ದಾವೆ. ನಮಗೆಷ್ಟು ತಿಳಿದಿದೆ? ತಿಳಿದಿಲ್ಲ. ಆದ್ದರಿಂದಾಗಿ ವಿಷ್ಣು ಸಹಸ್ರನಾಮ ಪಠಿಸುವುದನ್ನು ಬಿಟ್ಟುಬಿಡೋಣ. ಇಲ್ಲ, ಅದು ಮೊದಲ ಹಂತ, ಮೊದಲ ಹೆಜ್ಜೆ. ದ್ವಿತೀಯ ಹೆಜ್ಜೆಯಾಗಿ ಅದನ್ನು ಅರ್ಥೈಸಿಕೊಳ್ಳೋದು, ಅದಕ್ಕೆ ನಾವು ಪ್ರವೃತ್ತರಾಗಬೇಕು ಯಥಾಶಕ್ತಿ. ಅದರಂತೆ ಸೂಕ್ತವನ್ನು, ವೇದವನ್ನು ನಿತ್ಯ ಪಠಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅದರ ಅರ್ಥದ ಅನುಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಸೂಕ್ತದ ಹೆಸರು ಪುರುಷ ಸೂಕ್ತ. ವೇದಾಧ್ಯಯನ ಕಾಲದಲ್ಲಿ ಆ ಅರ್ಥಾನುಸಂಧಾನದ ಫಲ ಪೂರ್ತಿಯಾಗಬೇಕು ಅಂತಿದ್ರೆ ಛಂದಸ್ಸು, ದೇವತಾ, ಆ ಋಷಿ ಇವನ್ನೆಲ್ಲ ತಿಳ್ಕೊಳ್ಬೇಕು ಅನ್ನುವಂತಹ ವೇದದ ಮಾತೇ ಇದೆ. ಹಾಗೆ ಈ ಪುರುಷ ಸೂಕ್ತಕ್ಕೆ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಋಷಿಯಾಗಿದ್ದಾನೆ. ಅನುಷ್ಟುಪು ಛಂದಸ್ಸುಗಳು ಛಂದಸ್ಸಿನಲ್ಲಿ ಇದಿದೆ. ಕೊನೆಯ ಮಂತ್ರ ತ್ರಿಷ್ಟುಪ್ ಛಂದಸ್ಸಿನಲ್ಲಿದೆ. ಪರಮಾತ್ಮನೇ ದೇವತೆಯಾಗಿದ್ದಾನೆ. ಮಂತ್ರ ಹೀಗೆ ಪ್ರಾರಂಭ ಆಗ್ತಾ ಇದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ. ಶ್ರೀಮದ್ ಭಾಗವತದಲ್ಲಿ ಭಗವಂತ ಸೃಷ್ಟಿ ಕಾರ್ಯಕ್ಕೋಸ್ಕರ ತಾನು ಪೌರುಷ ರೂಪವನ್ನು ಸ್ವೀಕರಿಸಿದ ಅನ್ನುವ ಮಾತನ್ನು ಕಾಣ್ತಾ ಇದ್ದೇವೆ. ಭಗವಂತನ ಈ ಪುರುಷ ರೂಪ ಹೇಗಿದೆ ಅನ್ನೋದರ ವಿವರಣೆ ನಾವು ಪುರುಷ ಸೂಕ್ತದಲ್ಲಿ ಕಾಣ್ತಾ ಇದ್ದೇವೆ. ಸಹಸ್ರ ಶೀರ್ಷ ಪುರುಷ, ಭಗವಂತನಿಗೆ ಸಾವಿರ ತಲೆ. ಸಹಸ್ರ ಅಕ್ಷ, ಸಾವಿರ ಕಣ್ಣುಗಳು. ಸಹಸ್ರಪಾದ, ಸಾವಿರ ಕಾಲುಗಳು. ಸೃಷ್ಟಿ ಆಗಬೇಕು ಅಂತಿದ್ರೆ, ಕಾರ್ಯ ಆಗಬೇಕು ಅಂತಿದ್ರೆ ದೇಹ ಬೇಕು. ದೇಹ ಇತ್ತು ಅಂತಂದ್ರೆ ಲೋಕದಲ್ಲಿ ದೇಹ ಉಳ್ಳವರಿಗೆ ನಾಶವನ್ನು ಕಂಡಿದ್ದೇವೆ. ಭಗವಂತನಿಗೂ ದೇಹ ಇದೆ ಅಂತಂದ್ರೆ ನಾಶದ ಪ್ರಸಕ್ತಿ, ಅದೊಂದು ದೋಷ. ದೇಹ ಇಲ್ಲ ಅಂತಂದ್ರೆ ಸೃಷ್ಟಿಯೇ ಸಾಧ್ಯ ಇಲ್ಲ ಅನ್ನುವ ಆಕ್ಷೇಪಕ್ಕೆ ಉತ್ತರ ಇದು. ಸಹಸ್ರ ಶೀರ್ಷ ಪುರುಷ. ಭಗವಂತನಿಗೆ ಶರೀರ ಇದೆ, ಭಗವಂತನಿಗೆ ಶರೀರ ಇದೆ. ಆ ಭಗವಂತನ ಶರೀರ ನಮ್ಮ ನಿಮ್ಮಂತಹ ಪ್ರಾಕೃತವಾಗಿರತಕ್ಕಂತಹ ಶರೀರ ಅಲ್ಲ. ಜ್ಞಾನಜ್ಞಾನ ಸುಖ ಸುಖ, ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ದೇಹ ಭಗವಂತನದ್ದು. ಸಕ್ಕರೆಯಿಂದ ಗೊಂಬೆ ನಿರ್ಮಾಣ ಮಾಡಿದರೆ ಅದು ನಿಂಬೆಹಣ್ಣಿನ ಒಂದು ಪ್ರತೀಕವನ್ನು ನಾವು ಮಾಡಿದ್ದಿರಬಹುದು. ಸಕ್ಕರೆಯ ಪಾಕದಿಂದ ತೆಂಗಿನಕಾಯಿಯ ಒಂದು ಆಕೃತಿಯನ್ನು ನಾವು ಮಾಡಿದ್ದಿರಬಹುದು. ದ್ರಾಕ್ಷಿ ಹಣ್ಣಿನ ಪ್ರತೀಕವನ್ನು ಮಾಡಿದ್ದಿರಬಹುದು. ಅವೆಲ್ಲವೂ ಕೂಡ ಸಿಹಿ. ಯಾಕೆ? ನಾವು ಮಾಡಿದ್ದು ಸಕ್ಕರೆ ಪಾಕದಿಂದ ಅದನ್ನು ಮಾಡಿದ್ದೇವೆ. ಮತ್ತದರಲ್ಲಿ ಈ ಭಾಗ ಸಿಹಿ, ಈ ಭಾಗ ಕಹಿ ಅನ್ನುವ ವ್ಯತ್ಯಾಸ ಇಲ್ಲ. ಎಲ್ಲಿ ನೋಡಿದ ರುಚಿ ನೋಡಿದರೂ ಕೂಡ ಸಿಹಿಯೋ ಸಿಹಿ. ಅದರಂತೆ ಭಗವಂತನ ಶರೀರ ಅದು ನಮ್ಮ ನಿಮ್ಮಂತಹ ಪ್ರಾಕೃತವಾದ ಶರೀರ ಅಲ್ಲ, ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ಶರೀರ. ಪ್ರಾಕೃತವಾಗಿರತಕ್ಕಂಥ ಶರೀರಕ್ಕೆ ನಾಶ ಇದೆ, ಅದು ಪ್ರಕೃತಿಯ ನಿಯಮ. ಹುಟ್ಟಿದ ಇಷ್ಟು ದಿವಸದಿಂದ ಹೀಗೆ ಬೆಳವಣಿಗೆ, ಆ ಬೆಳವಣಿಗೆಗೂ ಒಂದು ಮಿತಿ ಅಂತ ಇದೆ. ಅಲ್ಲಿಂದ ಮುಂದೆ ಅದು ನಾಶೋನ್ಮುಖವಾಗ್ತಾ ಇದೆ, ವಿನಾಶೋನ್ಮುಖವಾಗ್ತಾ ಇದೆ. ಭಗವಂತನ ಶರೀರ ಹೀಗೆ ಪ್ರಾಕೃತವಾಗಿರತಕ್ಕಂತಹ ಶರೀರ ಅಲ್ಲ. ಹಾಗಾಗಿ ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟಂತಹ, ಪ್ರಕೃತಿಗೆ ಸಂಬದ್ಧವಾಗಿರತಕ್ಕಂಥ ಯಾವ ನಿಯಮವೂ ಕೂಡ ಭಗವಂತನ ಶರೀರಕ್ಕೆ ಅನ್ವಯಿಸುವುದಿಲ್ಲ. ಹಾಗಾಗಿ ಶರೀರ ಇದೆ, ಅದರ ಬೆನ್ನಿಗೆ ನಾಶವೂ ಉಂಟು, ನಾಶಕ್ಕಲ್ಲಿ ಎಡೆಯಿಲ್ಲ. ಸಹಸ್ರ ಶೀರ್ಷ, ಸಾವಿರ ಶಬ್ದ, 999 ಪ್ಲಸ್ 1 ಅಂದರೆ ಸಾವಿರ ಅಲ್ಲ. ಇಲ್ಲಿ ಸಹಸ್ರ ಎನ್ನುವ ಶಬ್ದಕ್ಕೆ ಅನಂತ ಅಂತ ಅರ್ಥ. ಯಾಕೆ? ಸಮಾನ ಮಂತ್ರಗಳು ಬೇರೆ ಕಡೆ ಕಾಣ್ತಾ ಇದ್ದಾವೆ. ವಿಶ್ವತಶ್ಚಕ್ಷುರದ ವಿಶ್ವತೋಮುಖ, ವಿಶ್ವತೋ ಹಸ್ತೌದ ವಿಶ್ವತಃಪಾತ್. ಸಹಸ್ರ ಶಬ್ದ ಹೀಗೆ ಅನಂತ ಶಬ್ದಕ್ಕೆ ಪರ್ಯಾಯವಾದದ್ದಾಗಿದೆ. ಸಹಸ್ರ ಶೀರ್ಷ ಜಗತ್ತಿನ ಇಷ್ಟು ದೊಡ್ಡ ವ್ಯಾಪಾರ, ಅದನ್ನು ಮಾಡಬೇಕು, ತಿಳುವಳಿಕೆ ಎಷ್ಟು ಬೇಕು? ಒಂದು ವಸ್ತುವಿನ ನಿರ್ಮಾಣ ಆಗಬೇಕು ಅಂತಿದ್ರೆ ಜಾನಾತಿ ಇಚ್ಛತಿ ಯತತೆ, ಆವಾಗ ಒಂದು ವಸ್ತುವಿನ ನಿರ್ಮಾಣ ಆಗ್ತಾ ಇದೆ. ವಸ್ತುವಿನ ನಿರ್ಮಾಣಕ್ಕೆ ಪ್ರಾರಂಭದಲ್ಲಿ ಅದರ ಬಗ್ಗೆ ಪರಿಪೂರ್ಣವಾಗಿರತಕ್ಕಂತಹ ಜ್ಞಾನ ಬೇಕು. ಭಗವಂತ ಎಷ್ಟು ದೊಡ್ಡ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡ್ತಾ ಇದ್ದಾನೆ, ಅದರೊಳಗೆ ಏನೆಲ್ಲ ವಸ್ತುಗಳಿದ್ದಾವೆ, ಜನ್ಮಾದ್ಯಷ್ಟಕಗಳು, ಸೃಷ್ಟಿ ಸ್ಥಿತಿಶ್ಚ ಸಂಹಾರ ನಿಯತಿರ್ ಜ್ಞಾನ ಮಾವೃತಿ ಬಂಧ ಮೋಕ್ಷ, ಇವನ್ನೆಲ್ಲ ಈ ಪ್ರಪಂಚಕ್ಕೆ ಕೊಡಬೇಕು ಕೊಡಬೇಕು ಅಂತಿದ್ರೆ ಆತನ ಅದಕ್ಕೆ ಪೂರ್ವಭಾವಿಯಾಗಿರತಕ್ಕಂಥ ತಿಳುವಳಿಕೆ ಅದೆಷ್ಟು ಇರಬೇಕು? ಇದು ಮತ್ತೆ ಒಂದು ಕಲ್ಪಕ್ಕೆ ಸೀಮಿತವಾದದ್ದಲ್ಲ. ನಾವು ಹೀಗೆ ಕೂತು ಗಮನಿಸಿದೆವು ಅಂತಂದರೆ ಈ ಹಿಂದೆ ಆಗಿ ಹೋದಂತಹ ಕಲ್ಪಗಳು ಅವೆಷ್ಟು, ಇನ್ನು ಮುಂದೆ ಬರಲಿರುವಂತಹ ಕಲ್ಪಗಳು ಅವೆಷ್ಟು, ಲೆಕ್ಕಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯೇ ಇಲ್ಲ, ಆದಿಯೇ ಇಲ್ಲ, ಅಂತ್ಯವೇ ಇಲ್ಲ. ಧಾತಾ ಯಥಾಪೂರ್ವಂ ಅಕಲ್ಪಯತ್ ದಿವಂಚ ಪೃಥಿವೀಂಚ ಅಂತರಿಕ್ಷಮಥೋ ಸ್ವಃ. ಇವೆಲ್ಲವನ್ನು ಕೂಡ ಚತುರ್ದಶ ಭುವನಗಳನ್ನು ಕಾಲಕಾಲಕ್ಕೂ ಕೂಡ ಭಗವಂತ ಸೃಷ್ಟಿಸ್ತಾ ಇದ್ದಾನೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಆ ಜಗತ್ತಿನೊಳಗೆ ಇರತಕ್ಕಂಥ ಎಲ್ಲ ವಸ್ತುಗಳಿಗೆ ಎಲ್ಲವನ್ನೂ ಕೊಡ್ತಾ ಇದ್ದಾನೆ ಯೋಗ್ಯತೆಗೆ ಅನುಗುಣವಾಗಿ. ಅಂದರೆ ಅವನ ಆ ಜ್ಞಾನ ಅದೆಷ್ಟಿರಬೇಕು ಅನ್ನೋದರ ಸಂಕೇತವು ಸರ್ವಜ್ಞತ್ವವನ್ನು ತೋರಿಸ್ತಾ ಇದೆ. ಸಹಸ್ರ ಶೀರ್ಷ, ಅವನ ತಲೆ ತುಂಬ ದೊಡ್ಡದು. ಏನು ತಲೆ ದೊಡ್ಡದು ಅಂತ ಹೇಳಿದರೆ, ತುಂಬ ದೊಡ್ಡ ಗಡಿಗೆಯಂತಹ ತಲೆ ಇದೆ, ಅದು ಅರ್ಥವೂ ಬರಬಹುದು. ಆ ಅರ್ಥದಲ್ಲಿ ಮಾತ್ರ ಅಲ್ಲ, ಅವನ ತಿಳುವಳಿಕೆ ದೊಡ್ಡದು ಎನ್ನುವ ಅರ್ಥದಲ್ಲಿಯೂ ಕೂಡ ಅವನ ತಲೆ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದೇವೆ ಲೋಕದಲ್ಲಿ ರೂಢಿ ಇದೆ. ಅದರಂತೆ ಈ ಸಹಸ್ರ ಶೀರ್ಷ ಅನ್ನತಕ್ಕಂತಹ ಪದ ಏನಿದೆ ಭಗವಂತನ ಸರ್ವಜ್ಞತ್ವಕ್ಕೆ ಅದು ದ್ಯೋತಕವಾಗ್ತಾ ಇದೆ. ಸಹಸ್ರ ಶೀರ್ಷ ಅನಂತ ಶೀರ್ಷ ಅಂತ ಅರ್ಥ. ಪುರುಷ ಅವನು ಸಹಸ್ರ ಶಬ್ದಕ್ಕೆ ಅನಂತ ಶಿರಸ್ಸು ಇದೆ ಎಂಬುದಾಗಿ ಒಂದು ಅರ್ಥ, ಸರ್ವಜ್ಞತ್ವವು ಆತನಲ್ಲಿದೆ ಅನ್ನೋದು ಅರ್ಥ. ಅವನು ಪುರುಷ, ಪುರುಷ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಎಲ್ಲರ ಶರೀರದಲ್ಲಿ ಒಳಗೆ ನೆಲೆಸಿರುವವನು ಪುರುಷ ಅಂತ ಹೇಳಿದರೆ, ಪುರ ಈ ದೇಹವೇ ಪುರ, ಅದರೊಳಗೆ ಶೇತೆ. ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್, ತದನುಪ್ರವಿಶ್ಯ ಸತ್ಯತ್ಯಚ್ಚಾಭವತ್. ಭಗವಂತ ಏನು ಈ ಜಗತ್ತನ್ನು ಸೃಷ್ಟಿಸಿದ, ಸೃಷ್ಟವಾದ ಜಗತ್ತು ಅದು ಹೀಗೆ ಇವತ್ತು ಕಾರ್ಯಪ್ರವೃತ್ತವಾಗಿದೆ ಅಂತಂದ್ರೆ, ಅದು ಇವತ್ತು ಬದುಕಿ ಇದೆ ಅಂತಂದ್ರೆ, ಅದಕ್ಕೊಂದು ಅಸ್ತಿತ್ವ ಇದೆ ಅಂತಂದ್ರೆ, ಭಗವಂತ ಒಳಗೆ ಆಯಾಯ ರೂಪದಿಂದ ಪ್ರವೇಶ ಮಾಡಿದ್ದಾನೆ. ಭಗವಂತನ ಅಸ್ತಿತ್ವ ಒಳಗೆ ಇಲ್ಲ ಅಂತಾದರೆ ಈ ವಸ್ತು ಇವತ್ತು, ಈ ಪ್ರಪಂಚ ಇವತ್ತು ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೊಳಗೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೇ ಸರ್ವಂ ಅಂಜಸಾ. ಯಾವುದರಲ್ಲಿ? ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಈ ಸಮಸ್ತ ಪ್ರಪಂಚದ ಒಳಗೆ ಭಗವಂತ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಸತತ ಗಣನಾಥ ಸಿದ್ಧಿಯನೀವ ಕಾರ್ಯದಲ್ಲಿ ಮತಿಪ್ರೇರಿಸುವಳು ಪಾರ್ವತೀದೇವಿ, ಮುಕುತಿ ಪಥಕೆ ಮನವೀವ ಮಹರುದ್ರ ದೇವರು, ಹರಿಭಕುತಿದಾಯಕಳು ಭಾರತೀದೇವಿ. ಯುಗತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ, ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಯಿತ್ತು ಗತಿಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ, ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಈ ಕೃತಿಯ ನಡೆಸುವನು. ಭಗವಂತ ಅವನು ಪುರುಷ, ಎಲ್ಲರ ಪುರದೊಳಗೆ ಅವನು ನೆಲೆಸಿದ್ದಾನೆ. ಯಾಕೆ ನೆಲೆಸಿದ್ದಾನೆ? ಯೋಂತಃಪ್ರವಿಶ್ಯ ಮಮ್ಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಪುರುಷಾಯ ತುಭ್ಯಂ. ಏನು ಮಾಡ್ತಾ ಇದ್ದಾನೆ? ಎಲ್ಲರೊಳಗೆ ನಿಂತುಕೊಂಡು ನಮ್ಮ ಏನು ಇಂದ್ರಿಯಗಳಿದ್ದಾವೆ, ಕರಚರಣಾದಿ ಅವಯವಗಳಿದ್ದಾವೆ, ಏನೆಲ್ಲ ಇಂದ್ರಿಯಗಳಿದ್ದಾವೆ, ಆಯಾಯ ಇಂದ್ರಿಯಗಳು ಆಯಾಯ ಕಾರ್ಯವನ್ನು ಮಾಡಿಸಬೇಕು ಅಂತಿದ್ರೆ ಪ್ರಸುಪ್ತವಾಗಿರತಕ್ಕಂತಹ ಶಕ್ತಿಯನ್ನು ಪ್ರಬುದ್ಧಗೊಳಿಸುವವನು ಒಳಗಿದ್ದುಕೊಂಡು ಅವನು. ಬೀಜದಲ್ಲಿ ಏನು ಸಾಮರ್ಥ್ಯ ಇದೆ ಪ್ರಕಟವಾಗಬೇಕು ಅಂತಿದ್ರೆ ಅದನ್ನು ಮಣ್ಣ ನೆಲದಲ್ಲಿ ಬಿತ್ತಿ ಅದಕ್ಕೆ ಅನುಕೂಲವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡಬೇಕು. ಇಷ್ಟೇ ಸಣ್ಣ ವಟವೃಕ್ಷದ ಬೀಜ, ಅದಕ್ಕೆ ಮಣ್ಣು ನೀರು ದೊರಕಿತು ಅಂತಂದ್ರೆ ಎಷ್ಟು ದೊಡ್ಡ ಬೃಹದಾಕಾರದವಾದ ವೃಕ್ಷವಾಗಿ ಅದು ಬೆಳೆಯುವ ಸಾಮರ್ಥ್ಯವನ್ನು ಪಡೆದಿದೆ. ಇಂತಹ ಲಕ್ಷೋಪಲಕ್ಷ ವೃಕ್ಷಗಳು ಮತ್ತೆ ಹುಟ್ಟಿಸುವಂತಹ ಸಾಮರ್ಥ್ಯವನ್ನು ಅದು ಪಡೆದಿದೆ. ಅದು ಪ್ರಕಟವಾಗಬೇಕು ಅಂತಿದ್ರೆ ಅದಕ್ಕೆ ಅನುಕೂಲವಾಗಿರತಕ್ಕಂತಹ ವಾತಾವರಣ ಬೇಕು. ಒಂದು ದೊಡ್ಡ ಕಾರ್ಖಾನೆಯಲ್ಲಿ ಸಾವಿರಾರು ಯಂತ್ರಗಳಿದ್ದಾವೆ, ಸಣ್ಣ ಯಂತ್ರಗಳು, ಬೃಹದಾಕಾರದ ಯಂತ್ರಗಳು. ಒಂದು ಎತ್ತುವ ಕೆಲಸ ಮಾಡ್ತದೆ, ಇನ್ನೊಂದು ಕುಟ್ಟುತ್ತದೆ, ಇನ್ನೊಂದು ಪುಡಿ ಮಾಡ್ತದೆ, ಇನ್ನೊಂದು ಬೀಸ್ತದೆ, ಏನೇನೋ ಕಾರ್ಯಗಳು. ಆಯಾ ಯಂತ್ರಗಳಿಂದ ಆ ಎಲ್ಲ ಕಾರ್ಯಗಳು ಆಗಬೇಕು ಅಂತಿದ್ರೆ ಒಳಗೆ ಆ ಶಕ್ತಿ ಹರಿಬೇಕು, ಪವರ್ ಹರಿಬೇಕು, ವಿದ್ಯುತ್ತು ಹರಿಯಿತು, ಎಲ್ಲ ಯಂತ್ರಗಳು ಕಾರ್ಯವನ್ನು ಪ್ರಾರಂಭ ಮಾಡ್ತವೆ. ವಿದ್ಯುತ್ತು ನಿಂತಿದ್ದು ಎಲ್ಲ ಸ್ತಬ್ಧ, ಎಷ್ಟು ದೊಡ್ಡ ಯಂತ್ರದಿಂದಲೂ ಕೂಡ ಸಣ್ಣ ಕೆಲಸವೂ ಆಗೋದಿಲ್ಲ. ಭಗವಂತ ಹಾಗೆ ಈ ಜಗತ್ತಿನಿಂದ ಇವತ್ತು ಏನು ಕಾರ್ಯಗಳು ನಡೀತಾ ಇದ್ದಾವೆ, ಒಳಗೆ ಅವನು ನಿಂತದ್ದರಿಂದಾಗಿ ಇದೆಲ್ಲ ನಡೀತಾ ಇದೆ. ಅವನು ಅಂತರ್ಯಾಮಿಯೂ ಹೌದು, ಅಂತರಹ ಅವನೂ ಹೌದು. ಇಷ್ಟು ದೊಡ್ಡ ಪ್ರಪಂಚದೊಳಗೆ ಇಷ್ಟೆಲ್ಲ ವಸ್ತುಗಳ ಒಳಗೆ ಇಷ್ಟೆಲ್ಲ ತತ್ವಗಳ ಒಳಗೆ ಅವನು ಸೇರಿದ್ದಾನೆ, ಅವನು ಬಂಧಿತನಾಗಿದ್ದಾನೋ ಇಲ್ಲ, ಅಥವಾ ಇಷ್ಟೆಲ್ಲ ದೊಡ್ಡ ಪ್ರಪಂಚದಿಂದ ಎಲ್ಲ ನಾನಾ ಬಗೆಯ ಒಂದೊಂದರಿಂದ ಒಂದೊಂದು ಬಗೆಯ ಕಾರ್ಯ, ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದೊಂದು ಗುಣದ ಸ್ವಭಾವದ ಆ ಪ್ರಾಕಟ್ಯ ಇದೆಲ್ಲ ಆಗಬೇಕು, ಇದನ್ನೆಲ್ಲ ಒಬ್ಬ ನಿಂತುಕೊಂಡು ಮಾಡಿಸಬೇಕು. ಎಷ್ಟು ದೊಡ್ಡ ತಲೆಶೂರೆ ಅವನಿಗೆ. ಮನೆಯಲ್ಲಿ ನಮ್ಮ ಮನೆಯ ಕಾರ್ಯವನ್ನು ನಿರ್ವಹಿಸುವುದೇ ಅದೆಷ್ಟು ಕಷ್ಟವಾಗ್ತಾ ಇದೆ, ಆಫೀಸ್ ಕೆಲಸ ನಿರ್ವಹಿಸುವಂತಹದ್ದು ಅದೆಷ್ಟು ತಲೆನೋವಿನ ಕೆಲಸ. ಇಷ್ಟು ದೊಡ್ಡ ಪ್ರಪಂಚವನ್ನು ಅನಾದ್ಯ ಅನಂತ ಕಾಲ ತನಕ ನಿರ್ವಹಿಸ್ತಾ ಇದ್ದಾನೆ, ಅವನು ಎಷ್ಟು ದೊಡ್ಡ ತಲೆಶೂಲೆ ಇರಬೇಕು. ಇಲ್ಲ, ಅಂತಸ್ತಿತ್ವ ರಮಮಾಣ, ಅಷ್ಟು ದೊಡ್ಡ ತಲೆ ಇದೆ, ಸಹಸ್ರ ಶೀರ್ಷ. ನಮಗೆ ಅಷ್ಟು ದೊಡ್ಡ ತಲೆ ಇಲ್ಲ, ಇದ್ದ ತಲೆಯು ಬೇಕಾದ ಹಾಗೆ ಓಡೋದಿಲ್ಲ, ನಮ್ಮಿಂದ ಆ ಕಾರ್ಯ ಘಟಿಸೋದಿಲ್ಲ. ಭಗವಂತನಿಗಿದು ಕಷ್ಟ ಅಲ್ಲ, ಯಾಕಂದ್ರೆ ಸಹಸ್ರ ಶೀರ್ಷ. ಸಹಸ್ರ ಶೀರ್ಷ ಅನ್ನುವ ಶಬ್ದಕ್ಕೆ ಹೀಗೂ ಒಂದು ಅರ್ಥ. ಸಹಸ್ರಾಕ್ಷ, ಸಹಸ್ರಪಾತ ಏನು? ಇಷ್ಟೆಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲರೊಳಗೆ ಅವನು ಸತ್ಸೃಷ್ಟ್ವಾ ತದೇವ ಅನುಪ್ರಾವಿಷತೆ. ನಮ್ಮ ತಲೆ ಹೀಗೆ ಇರಬೇಕು ಅಂತಿದ್ರೆ ಅವನ ತಲೆ ಒಳಗೆ ಇರಬೇಕಲ್ಲಿ. ನಮ್ಮ ಕೈ ಹೀಗೆ ಇದೆ ಅಂತಂದ್ರೆ ಒಳಗೆ ಅವನ ಕೈ ಇದೆ, ನಮ್ಮ ಕಾಲುಗಳ ಒಳಗೆ ಭಗವಂತನ ಕಾಲು ಇದೆ. ಸಹಸ್ರ ಶೀರ್ಷ, ಸಹಸ್ರಾಕ್ಷ, ಸಹಸ್ರಪಾತ. ಪುರುಷ ಎಲ್ಲರೊಳಗೆ ನಿಂತುಕೊಂಡು ನಮೋ ಭಗವತೇ ಪುರುಷಾಯ ತುಭ್ಯಂ, ಏನು ಆ ಪುರುಷನ ಕಾರ್ಯ? ಇದು ಒಳಗೆ ನಿಂತುಕೊಂಡು ಆಯಾಯ ಕಾರ್ಯವನ್ನು ಆಯಾಯ ಇಂದ್ರಿಯಗಳಿಂದ ಆಯಾಯ ವ್ಯಕ್ತಿಯಿಂದ ನಡೆಸ್ತಾ ಇರುವಂತಹದ್ದು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಸಹಸ್ರಾಕ್ಷ, ಸಹಸ್ರ ಕಣ್ಣುಗಳು, ಇದು ಅರ್ಥ. ಏನು? ಅನಂತ ಕಣ್ಣುಗಳಿದ್ದಾವೆ. ಆ ಭಗವದ್ಗೀತೆಯಲ್ಲಿ ಅರ್ಜುನ ಕಂಡಿರತಕ್ಕಂತಹ ರೂಪ ಎಲ್ಲೆಡೆ ವ್ಯಾಪಿಸಿರತಕ್ಕಂತಹ ಮುಖ, ಎಲ್ಲೆಡೆ ಕಣ್ಣುಗಳು, ಭಗವಂತನ ಕಣ್ಣು ತಪ್ಪಿಸಿ ನಾವು ಯಾವ ಕಾರ್ಯವನ್ನು ಮಾಡುವಂತಿಲ್ಲ. ವಿಶ್ವತಶ್ಚಕ್ಷು ಸಹಸ್ರಾಕ್ಷ, ಎಲ್ಲವನ್ನು ಕೂಡ ಅವನು ಗಮನಿಸ್ತಾ ಇದ್ದಾನೆ. ಅವನ ಗಮನಕ್ಕೆ ಬಾರದಂತೆ ನಾವು ಏನನ್ನೂ ಮಾಡುವ ಸಾಧ್ಯ ಇಲ್ಲ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್, ಸಾವಿರಾರು ಕಾಲುಗಳು ಸಾವಿರ ಅಂತ ಹೇಳಿದ್ರೆ ಅನಂತವಾಗಿರುವ ಕಾಲುಗಳು. ತದ್ಧಾವತೋ ಅನ್ಯಾನತ್ಯೇತಿ, ಕೂತಿರುವಂತೇನೆ ಓಡ್ತಾ ಇರುವ ವ್ಯಕ್ತಿಯನ್ನು ಅವನು ಮೀರಿ ನಿಂತಿದ್ದಾನೆ. ಒಂದೆಡೆ ಕೂತಿರುವಂತೇನೆ ಓಡ್ತಾ ಇರುವಂತಹ ವ್ಯಕ್ತಿಯನ್ನು ಕೂಡ ಮೀರಿ ನಿಂತಿದ್ದಾನೆ. ಸಹಸ್ರಾಕ್ಷ ಸಹಸ್ರಪಾದ ಭಗವಂತನ ಈ ಏನು ಅವಯವಗಳಿದ್ದಾವೆ, ಅವನು ಬೇರೆ ಅಲ್ಲ, ಅವನ ಅವಯವಗಳು ಬೇರೆ ಅಲ್ಲ, ಅವನು ಬೇರೆ ಅಲ್ಲ, ಅವನ ಅವಯವಗಳು ಬೇರೆ ಅಲ್ಲ. ಭಗವಂತ ಹೇಗಿದ್ದಾನೆ? ಅಂತರ್ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇಂತಹ ಕಡೆ ಭಗವಂತನಿಲ್ಲ. ಭಗವಂತ ಎಲ್ಲಿದ್ದಾನೆ? ಇಂತಹ ಕಡೆ ಇದ್ದಾನೆ, ಇಂತಹ ಕಡೆ ಇಲ್ಲ ಹೇಳಲಿಕ್ಕಿಲ್ಲ. ಶ್ವೇತಕೇತುಗಳು ಬಂದು ತಂದೆಯಲ್ಲಿ ಕೇಳ್ತಾ ಇದ್ದಾರೆ, ಅಪ್ಪ ದೇವರೆಲ್ಲಿದ್ದಾನೆ? ಒಂದು ತಟ್ಟೆ ನೀರು ತಗೊಂಬ, ಒಂದು ಮುಷ್ಟಿ ಅದಕ್ಕೆ ಉಪ್ಪದಕ್ಕೆ ಹಾಕು, ನಾಳೆ ಬೆಳಿಗ್ಗೆ ತಗೊಂಬ. ಮರುದಿನ ತಂದಾಗ ಕೇಳ್ತಾ ಇದ್ದಾರೆ ತಂದೆ, ಉದ್ದಾಲಕರು ಕೇಳ್ತಾ ಇದ್ದಾರೆ, ಆ ತಟ್ಟೆಗೆ ನೀರಿಗೆ ಉಪ್ಪು ಹಾಕಿದ್ದೀಯೋ? ಹೌದು ಹಾಕಿದ್ದೇನೆ. ತೆಗೆದು ತೋರಿಸು, ನೋಡ್ತಾ ಇದ್ದಾರೆ ಕಾಣ್ತಾ ಇಲ್ಲ, ಕೈ ಹಾಕಿದ್ರೆ ಕೈಗೂ ಸಿಗಲಿಲ್ಲ. ನಿನ್ನೆ ಉಪ್ಪು ಹಾಕಿದ್ದೇನೋ ಹೌದು, ಆದರೆ ಇವತ್ತು ಅದರಲ್ಲಿ ಉಪ್ಪಿಲ್ಲ. ಹಾಗೋ ಆ ನೀರನ್ನು ಸ್ವಲ್ಪ ರುಚಿ ನೋಡು, ಮೇಲ್ಭಾಗದ ನೀರು ಕುಡಿದರೆ ಉಪ್ಪುಪ್ಪಾಗಿತ್ತು, ಮಧ್ಯಭಾಗದ ನೀರು ಅದು ಉಪ್ಪು, ತಳಭಾಗದ ನೀರಂತೂ ಉಪ್ಪೇ ಉಪ್ಪು. ನೀರಲ್ಲಿ ಉಪ್ಪಿದೆಯೋ? ಇದೆ. ಎಲ್ಲಿದೆ? ಎಲ್ಲಿದೆ ಅಂತೇನು ಕೇಳ್ತಾ ಇದ್ದೀರಿ? ಎಲ್ಲಿ ಇಲ್ಲ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಆ ನೀರಿನ ಕಣ ಕಣದಲ್ಲಿಯೂ ಕೂಡ ಉಪ್ಪು ವ್ಯಾಪಿಸಿದೆ. ಕಣ್ಣಿಗೆ ಕಾಣ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ. ಉಂಟೋ? ಇದೆ. ಎಲ್ಲಿದೆ? ಎಲ್ಲಿದೆ ಅಂತ ಕೇಳೋದಲ್ಲ, ಎಲ್ಲಿಲ್ಲ ಅಂತ ಆಕ್ಷೇಪಿಸಬೇಕು. ನಿನ್ನೆ ನೀನು ಕೇಳಿದ ಪ್ರಶ್ನೆಗೂ ಇದೇ ಉತ್ತರ. ದೇವರು ಎಲ್ಲಿದ್ದಾನೆ ಅಂತ ಕೇಳೋದಲ್ಲ, ಎಲ್ಲಿಲ್ಲ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಅಂತರ್ಬಹಿಷ್ಠದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅವನು ಬೇರೆ ಅಲ್ಲ, ಅವನ ಕರಚರಣಾದಿ ಅವಯವಗಳು ಬೇರೆ ಅಲ್ಲ, ಅವನ ಕರಚರಣಾದಿ ಅವಯವಗಳು ಬೇರೆ ಅಲ್ಲ. ಭಗವಂತ ಎಲ್ಲೆಡೆ ಇದ್ದಾನೆ, ಅವನ ಅವಯವಗಳು ಕೂಡ ಸರ್ವತ್ರ ಇದ್ದಾವೆ. ಭಗವಂತನ ಅವಯವಗಳು ಪ್ರಾಕೃತವಾದುವಲ್ಲ, ನಮ್ಮ ಇಂದ್ರಿಯಗಳಿಗೆ ಸೀಮಿತವಾದ ಸಾಮರ್ಥ್ಯ. ಕಣ್ಣು ನೋಡಬಹುದು, ಕಣ್ಣು ಕೇಳುವುದಿಲ್ಲ, ಕಿವಿ ಕೇಳಬಹುದು ಅದು ನೋಡುವುದಿಲ್ಲ. ಭಗವಂತನ ಈ ಅವಯವಗಳು ಹಾಗಲ್ಲ. ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ಈ ಅವಯವಗಳು ಎಲ್ಲ ಕಾರ್ಯವನ್ನು ಎಲ್ಲವೂ ಮಾಡ್ತಾ ಇದ್ದಾವೆ. ಇಂತಹ ಸಹಸ್ರ ಶೀರ್ಷ ಅವನು ಪುರುಷ, ಸಹಸ್ರಾಕ್ಷ ಸಹಸ್ರಪಾದ. ಇಂತಹ ಅವನು ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಟ ದಶಾಂಗುಲಂ. ಭೂಮಿ ಅಂತ ಹೇಳಿದರೆ ಈ ಪೃಥಿವಿ ಅಷ್ಟೇ ಅಲ್ಲ, ಪ್ರಕೃತಿ. ಪ್ರಕೃತಿಯನ್ನವನು ಮೀರಿ ನಿಂತಿದ್ದಾನೆ. ನಾವೆಲ್ಲರೂ ಕೂಡ ಪ್ರಕೃತಿಗೆ ಒಳಪಟ್ಟವರು, ಪ್ರಕೃತಿಯ ಬಂಧನಕ್ಕೆ ನಾವು ಒಳಪಟ್ಟವರು, ಬದ್ಧರು ನಾವು. ಭಗವಂತ ಹಾಗಿಲ್ಲ, ಅವನು ಈ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ. ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಅಂತ ಅನ್ನೋದು ಅಲ್ಲಿ ಮಾತ್ರ ಇದ್ದಾನೆ, ಒಳಗಿಲ್ವೋ? ವಿಶ್ವತೋ ವೃತ್ವ ಅತ್ಯಧಿಷ್ಠ ದಶಾಂಗುಲಂ, ಒಳಗೆಲ್ಲ ವ್ಯಾಪಿಸಿಕೊಂಡು ಹೊರಗೂ ಮೀರಿ ನಿಂತಿದ್ದಾನೆ. ಆತನ ಪರಿಮಾಣ ಅದು ಇಷ್ಟೇ ಹೇಳುವ ಹಾಗಿಲ್ಲ. ಸಭೂಮಿಂ ವಿಶ್ವತೋವೃತ್ವ. ನಮಗೂ ಭಗವಂತನಿಗೂ ಇರತಕ್ಕಂತಹ ವ್ಯತ್ಯಾಸ ಇದು. ಮನೆಯ ಒಳಗೆ ನಾವು ಇದ್ದೇವೆ ಅಂತಂದ್ರೆ ಮನೆಯ ಹೊರಗೆ ನಾವು ಇಲ್ಲ ಅಂತ ಅರ್ಥ. ಹೊರಗೆ ಇದ್ದೇವೆ ಅಂತಂದ್ರೆ ಒಳಗೆ ನಾವು ಇಲ್ಲ ಅಂತ ಅರ್ಥ. ಭಗವಂತ ಹಾಗಲ್ಲ. ಸಭೂಮಿಂ ವಿಶ್ವತೋ ವೃತ್ವ, ಸಂಪೂರ್ಣವಾಗಿ ಅವನು ವ್ಯಾಪಿಸಿಕೊಂಡು, ಅಷ್ಟೇ ಅಲ್ಲ ಅತ್ಯದೃಷ್ಟ ದಶಾಂಗುಲಂ. ಇಲ್ಲೂ ಮತ್ತೆ ದಶ ಅನ್ನೋದಕ್ಕೆ ಬರಿದೆ ಹತ್ತು ಅಂತ ಅರ್ಥ ಅಲ್ಲ. ಆತನ ವ್ಯಾಪ್ತಿ ಅದು ಪರಿಪೂರ್ಣವಾಗಿರುವಂತಹದ್ದು, ಯಾವುದೇ ಅಳತೆಗೆ ನಿಲುಕದೇ ಇರುವಂತಹದ್ದು. ಪುರುಷೇವ ಇದಂ ಸರ್ವಂ, ಇದಂ ಸರ್ವಂ ಪುರುಷಹೇವ. ಮೇಲ್ನೋಟಕ್ಕೆ ನಮಗೆ ಕಾಣುವ ಅರ್ಥ ಇದೆಲ್ಲವೂ ಕೂಡ ಈ ಪುರುಷನೇ. ಹಾಗೊಂದು ವಾದ ಇದೆ. ಏನು? ಭಗವಂತನೇ ಈ ಜಗತ್ತಾಗಿ ಪರಿಣಮಿಸಿದ್ದಾನೆ, ಭಗವಂತನೇ ಈ ಜಗತ್ತಾಗಿ ಪರಿಣಮಿಸಿದ್ದಾನೆ. ಮಣ್ಣಿನಿಂದ ನಾವು ಮಡಿಕೆಯನ್ನು ತಯಾರು ಮಾಡ್ತೇವೆ, ಆ ಮಣ್ಣೇ ಮಡಿಕೆಯಾಗಿ ಪರಿಣತವಾಗಿದೆ. ಹತ್ತಿಯಿಂದ ನೂಲನ್ನು ತಯಾರು ಮಾಡಿ ಆ ನೂಲಿನಿಂದ ಬಟ್ಟೆಯನ್ನು ತಯಾರು ಮಾಡ್ತೇವೆ. ಆ ಬಟ್ಟೆಗೆ ಆ ನೂಲು, ಅದಕ್ಕೆ ಹತ್ತಿ, ಅದು ಉಪಾದಾನ ಕಾರಣವಾಗಿದೆ. ಅದರಂತೆ ಭಗವಂತನೇ ಮಣ್ಣೇ ಮಡಿಕೆಯಾಗಿ ಪರಿಣತವಾದಂತೆ, ಹತ್ತಿಯೇ ಬಟ್ಟೆಯಾಗಿ ಪರಿಣಾಮಗೊಂಡಂತೆ, ಭಗವಂತನೇ ಈ ಜಗತ್ತಾಗಿ ಪರಿಣಾಮಗೊಂಡಿದ್ದಾನೆ. ಪುರುಷಏವ ಇದಂ ಸರ್ವಂ, ಇದೆಲ್ಲವೂ ಕೂಡ ಪುರುಷನೇ. ಈ ಬಟ್ಟೆ ಇದೆಲ್ಲವೂ ಕೂಡ ಹತ್ತಿಯೇ ಹೇಳಲಿಕ್ಕೆ ಬರುತ್ತೆ. ಯಾಕೆ? ಹತ್ತಿಯಿಂದಲೇನೆ ಇದನ್ನು ಮಾಡಿದ್ದು. ನಾನಾ ಬಗೆಯ ಆಭರಣಗಳು ಇದೆಲ್ಲವೂ ಕೂಡ ಬಂಗಾರ. ಬಂಗಾರ ಬೇರೆ ಅಲ್ಲ, ಆ ಸುವರ್ಣ ಬೇರೆ ಅಲ್ಲ, ಅದರದ್ದೇ ಒಂದು ಪರಿಣಾಮ ಅಷ್ಟೇ. ಅದರಂತೆ ಇಲ್ಲೂ ಹೇಳ್ತಾ ಇದೆಯೋ, ಪುರುಷ ಏವ ಇದಂ ಸರ್ವಂ, ಇದೆಲ್ಲವೂ ಕೂಡ ಪುರುಷನೇ. ಕೆಲವರು ಹೀಗೆ ಏನು ಭಗವಂತನೇ ಈ ಜಗತ್ತಾಗಿ ಪರಿಣತಗೊಂಡಿದ್ದಾನೆ ಅನ್ನುವ ಅರ್ಥವನ್ನು ಮಾಡಿದರೆ, ಇನ್ನು ಕೆಲವರು ಹೇಳ್ತಾರೆ ಭಗವಂತನೇ ಜಗತ್ತಾಗಿ ಪರಿಣತಗೊಂಡದ್ದಲ್ಲ, ಭಗವಂತನೇ ಈ ಜಗತ್ತಾಗಿ ಕಾಣ್ತಾ ಇದ್ದಾನೆ, ಭಗವಂತನೇ ಈ ಜಗತ್ತಾಗಿ ಪರಿಣಾಮಗೊಂಡಿದ್ದಾನೆ ಅನ್ನೋದು ಒಂದು ವಾದ. ಭಗವಂತನೇ ಈ ಜಗತ್ತಾಗಿ ಕಾಣ್ತಾ ಇದ್ದಾನೆ, ವಾಸ್ತವದಲ್ಲಿ ಜಗತ್ತಿಲ್ಲ, ಇರೋದು ಬ್ರಹ್ಮ ಒಬ್ಬನೇ, ಭಗವಂತನೊಬ್ಬನೇ, ಅವನು ಈ ಜಗತ್ತಾಗಿ ಕಾಣ್ತಾ ಇದ್ದಾನೆ. ಈ ಅರ್ಥ ಶ್ರುತಿಗೆ ಅಭಿಪ್ರೇತವಾದದ್ದಲ್ಲ. ಪುರುಷ ಏವ ಇದಂ ಸರ್ವಂ, ಈ ಊರಲ್ಲಿ ಏನಿದ್ರು ಕೂಡ ಅದೆಲ್ಲ ಇವರೇ. ಏನು? ಅವರ ಮಾತಿನಂತೆ ನಡೆಯುತ್ತೆ. ಒಂದು ಹುಲು ಕಡ್ಡಿ ಆ ಕಡೆ ಕಡೆ ಎತ್ತಿ ಇಡಬೇಕು ಅಂತಿದ್ರು ಕೂಡ ಅವರ ಮಾತನ್ನು ಕೇಳಬೇಕು, ಅವರ ಆದೇಶದಂತೆ ಇದೆಲ್ಲವೂ ನಡೆಯುತ್ತೆ ಅನ್ನುವ ಅಭಿಪ್ರಾಯ ಹೇಗೋ ಅದರಂತೆ ಪುರುಷ ಏವ ಇದಂ ಸರ್ವಂ ಅನ್ನುವ ಈ ಶಬ್ದಕ್ಕೆ ಮೇಲ್ನೋಟಕ್ಕೆ ಅವನು ಈ ಪ್ರಪಂಚ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನುವ ಅರ್ಥ ಕಂಡರೂ ಕೂಡ ನಿಜವಾದ ಅರ್ಥ ಅದಲ್ಲ. ಪುರುಷ ಏವ ಇದಂ ಸರ್ವಂ, ಇದೆಲ್ಲವೂ ಕೂಡ ಭಗವಂತನ ನಿಯಮನಕ್ಕೆ ಒಳಪಟ್ಟದ್ದು. ಇದಂ ಸರ್ವಂ, ಇದಂ ಎಂಬ ಶಬ್ದ ಅದನ್ನು ನಾವು ಇದು ಎಂಬುದಾಗಿ ಎಲ್ಲಿ ಉಪಯೋಗ ಮಾಡ್ತೇವೆ? ಕಣ್ಣ ಮುಂದೆ ಕಾಣ್ತಾ ಇರತಕ್ಕಂತಹ ವಸ್ತುವನ್ನು ಇದು ಅಂತ ಹೇಳ್ತೇವೆ. ಆದರೆ ಈ ಶ್ರುತಿಯಲ್ಲಿ ಇದಂ ಎನ್ನುವ ಶಬ್ದ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರತಕ್ಕಂಥ ವಸ್ತು ಎನ್ನುವ ಅಷ್ಟೇ ಅರ್ಥವನ್ನು ಹೇಳದೆ ಇದಂ ಪ್ರಮಾಣ ಪ್ರಮಿತವಾಗಿರತಕ್ಕಂತಹ ಬುದ್ಧಿಸ್ತವಾಗಿರುವಂತಹ ಎಲ್ಲವೂ ಕೂಡ ಇದಂ ಅಂತ ಹೇಳಿದರೆ ಮನಸ್ಸಲ್ಲಿರುವಂತಹದ್ದು ಯಾವುದು? ಪ್ರಮಾಣ ಪ್ರಮಿತವಾಗಿರುವಂತಹದ್ದು. ಯಾವ ವಸ್ತುವಿಗೆ ಹೌದು ಈ ವಸ್ತು ಉಂಟು ಎಂಬುದಾಗಿ ಒಂದು ಪ್ರಮಾಣ ಇದೆಯೋ ಅಂದ ಪ್ರಮಾಣ ಸಿದ್ಧವಾಗಿರುವ ಏನೆಲ್ಲ ವಸ್ತುಗಳಿದ್ದಾವೆ ಅವೆಲ್ಲವೂ ಕೂಡ ಭಗವದ್ ಅಧೀನ, ಭಗವಂತನ ಅಧೀನಕ್ಕೊಳಪಡದ ವಸ್ತು ಜಗತ್ತಿನಲ್ಲಿಲ್ಲ. ಈ ಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು, ಪುರುಷೇವ ಇದಂ ಸರ್ವಂ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು ಹೊರತು ಭಗವಂತನೇ ಜಗತ್ತಾಗಿ ಪರಿಣಾಮಗೊಂಡಿದ್ದಾನೆ. ಈ ಜಗತ್ತಿನಲ್ಲಿ ನಾವೆದಷ್ಟು ಬಗೆಯ ನೋವು, ದುಃಖ, ದೋಷ ಇವನ್ನೆಲ್ಲ ಕಾಣ್ತಾ ಇದ್ದೇವೆ. ಆ ಭಗವಂತನೇ ಹೀಗೆ ಪರಿಣಾಮಗೊಂಡದ್ದಾದರೆ ಅಂತಹ ಭಗವಂತನಲ್ಲಿ ನಮಗೆ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಭಗವಂತನ ಅಪೇಕ್ಷೆ ನಮಗೆ ಇಲ್ಲವೇ ಇಲ್ಲ. ಭಗವಂತನ ಅಪೇಕ್ಷೆ ನಮಗೆ ಯಾಕೆ ಬೇಕು? ನಾವು ಪರಿಪೂರ್ಣರಲ್ಲ, ನಾನಾ ಬಗೆಯ ದೋಷಗಳಿಂದ ದುಃಖದಿಂದ ಬಳಲ್ತಾ ಇದ್ದೇವೆ. ಅವನ ಬಳಿಗೆ ಹೋದರೆ ನಮ್ಮ ಈ ದುಃಖವನ್ನು ದೂರ ಮಾಡಿಯಾನು, ನಮಗೂ ಕೂಡ ಆನಂದವನ್ನು ಕೊಟ್ಟಾನು. ಈ ಜಗತ್ತಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಬಗೆಯ ದುಃಖಗಳು, ಅವೆಲ್ಲ ಭಗವಂತನೇ ಆದದ್ದು ಹೌದು ಅಂತಾದರೆ ಅಂತಹ ಭಗವಂತನಿಗಿಂತ ನಾವೇ ವಾಸಿ. ಯಾಕೆ ನಮ್ಮಲ್ಲಿ ಅಷ್ಟು ದುಃಖ ಇಲ್ಲ, ಪ್ರತ್ಯೇಕವಾದ ನಮ್ಮಲ್ಲಿ ಅಷ್ಟು ದುಃಖ ಇಲ್ಲ. ಈ ಪ್ರಪಂಚದಲ್ಲಿ ಅದೆಷ್ಟು ದುಃಖ ಇದೆ ಅದೆಲ್ಲವೂ ಕೂಡ ಭಗವಂತನದ್ದು. ಯಾಕೆ? ಭಗವಂತ ಬೇರೆಲ್ಲ, ಈ ಪ್ರಪಂಚ ಬೇರೆ ಅಲ್ಲ. ಹಾಗಾದ್ರೆ ಆ ಎಲ್ಲ ದುಃಖ ಅದು ಭಗವಂತನದ್ದು, ಅವನಿಗಿಂತ ನಾವೇ ವಾಸಿ. ದೇವರ ಬಳಿಗೆ ನಮ್ಮ ಕಷ್ಟವನ್ನು ತೋಡಿಕೊಳ್ಳಿಕ್ಕೋಸ್ಕರ ನಾವು ಹೋದೆವು ಅಂತಂದ್ರೆ ಆ ದೇವರ ಸ್ಥಿತಿಯನ್ನು ನೋಡಿ ಅಯ್ಯೋ ದೇವರನ್ನ ಸ್ಥಿತಿಯೇ ಎಂಬುದಾಗಿ ಕನಿಕರ ಬರಬೇಕೇ ಹೊರತು ನಮ್ಮ ಕಷ್ಟವನ್ನು ತೋಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಒಮ್ಮ ಸಾಲ ಕೇಳಲಿಕ್ಕೆ ಅಂತ ಹೋಗಿದ್ದೇವೆ, 100 ರೂಪಾಯಿ ಸಾಲ ಕೇಳಲಿಕ್ಕೆ ಹೋಗಿದ್ದೇವೆ. ಅವನಂತಾನೆ ತನ್ನ ಕಷ್ಟವನ್ನೆಲ್ಲ ತೋಡಿಕೊಂಡ, ನಾನೇ ಇಷ್ಟು ಸಾಲದಲ್ಲಿದ್ದೇನೆ, ತಲೆ ಎತ್ತಿ ಬರಲಿಕ್ಕೆ ಕಷ್ಟ ಆಗ್ತಾ ಉಂಟು. ಹೌದು, ತಕೋ ಒಂದು 10 ರೂಪಾಯಿ ಅಂತ ಹೇಳ್ಕೊಂಡು ನಾವೇ ಕೊಟ್ಟು ಬರ್ತೇವೆ. ಅವನ ಸ್ಥಿತಿಯನ್ನು ಗಮನಿಸಿದ್ರೆ ಹಾಗೆ ಅಂದ ಭಗವಂತ ನಾವು ಸಹಾಯಕ್ಕೆ ಹೋಗಬೇಕೇ ಹೊರತು ಆ ಭಗವಂತನ ಭಗವಂತನಿಂದ ನಮಗೆ ಯಾವ ಪ್ರಯೋಜನವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ವಯಂ ಅನುತ್ತೀರ್ಣ ಕಸ್ಪರಂ ತಾರಯೇತೆ, ತಾನೇ ನದಿ ದಾಟ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ನನ್ನನ್ನು ನದಿ ದಾಟಿಸು ಅಂತ ಹೇಳಿದರೆ ಅವನ ಬೆನ್ನು ಹಿಡಿದು ಹೋದಂತ ನಾವು, ಅವನೂ ಮುಳುಗ್ತಾನೆ, ನಾವು ಮುಳುಗಿ ಸಾಯ್ಬೇಕು. ಇಲ್ಲ, ಇಂತಹ ದೋಷಗಳು ಭಗವಂತನಲ್ಲಿ ಒಂದೊಂದೂ ಇಲ್ಲ. ಒಬ್ಬ ವ್ಯಕ್ತಿಯಲ್ಲಿ ಒಂದು ದೋಷ ಇದ್ದದ್ದಕ್ಕೆ ಜನ್ಮ ಪರ್ಯಂತ ನಾವು ಅವನನ್ನು ದ್ವೇಷಿಸ್ತೇವೆ. ಆ ವ್ಯಕ್ತಿಯಲ್ಲಿ ಇರತಕ್ಕಂತಹ ದುರ್ಗುಣಗಳನ್ನು ಕಂಡು ಜನ್ಮ ಪರ್ಯಂತ ನಾವು ದ್ವೇಷಿಸ್ತೇವೆ. ಈ ಜಗತ್ತಿನಲ್ಲಿ ಒಬ್ಬೊಬ್ಬರಲ್ಲಿ ಕೂಡ ಅದೆಷ್ಟು ದೋಷಗಳು, ಅವೆಲ್ಲ ಯಾರದ್ದು? ಈ ಪ್ರಪಂಚವೇ ಅವನು ತಂದ ಮೇಲೆ ಈ ದೋಷಗಳೆಲ್ಲ ಯಾರಲ್ಲಿದೆ? ಭಗವಂತನಲ್ಲಿದೆ, ಆ ಬ್ರಹ್ಮನಲ್ಲಿದೆ. ಅಂತಹ ದೇವರಲ್ಲಿ ನಮಗೆ ಭಕ್ತಿ ಹುಟ್ಟಬೇಕೋ ದ್ವೇಷ ಹುಟ್ಟಬೇಕೋ? ಒಬ್ಬ ವ್ಯಕ್ತಿಯಲ್ಲಿ ಒಂದು ದೋಷ ಇದ್ದುದಕ್ಕೆ ಸದಾಕಾಲ ದ್ವೇಷಿಸ್ತೇವೆ. ಭಗವಂತನಲ್ಲಿ ಎಷ್ಟು ದೋಷಗಳು! ಒಬ್ಬನಲ್ಲಿರತಕ್ಕಂಥ ಒಂದು ದೋಷ ಅದು ನಗಣ್ಯ. ಬಟ್ಟೆಯಲ್ಲಿ ಇರತಕ್ಕಂಥ 100 ನೂಲಿನಲ್ಲಿ ಕೆಂಬಣ್ಣ ಕಾಣೋದಿಲ್ಲ. ಅದೇ ಅಂತಹ ನೂಲುಗಳೆಲ್ಲ ಒಟ್ಟಾದಾಗ ಕೆಂಬಣ್ಣ ಕಣ್ಣಿಗೆ ರಾಚಿ ಕಾಣ್ತಾ ಇದೆ. ಒಬ್ಬ ವ್ಯಕ್ತಿಯಲ್ಲಿರುವ ದೋಷ ಅದು ಸ್ವಲ್ಪ. ಈ ಪ್ರಪಂಚವೇ ಅವನು ತಂದ ಮೇಲೆ ಆ ಎಲ್ಲ ದೋಷಗಳು ಕೂಡ ಅವನಲ್ಲಿ ಕಾಣಲಿಕ್ಕೆ ಸಾಧ್ಯ. ಅಂತಹ ವ್ಯಕ್ತಿಯನ್ನು ನಾವು ಸದಾಕಾಲ ದ್ವೇಷಿಸಬೇಕು. ಇಂತಹ ಭಗವಂತನ ಉಪಯೋಗ ನಮಗೆ ಯಾಕೆ ಇಲ್ಲ? ಭಗವಂತ ಇಂತಹವನಲ್ಲ, ಅವನು ಜ್ಞಾನಾನಂದಾದಿ ಗುಣ ಪರಿಪೂರ್ಣ. ಅಂತಹ ಭಗವಂತ ಈ ದೋಷಕ್ಕೆ ಒಳಗಾಗಿರತಕ್ಕಂತಹ ಈ ಪ್ರಪಂಚ, ಜಡವಾಗಿರುವ ಈ ಪ್ರಪಂಚ ಅವನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನೇ ಈ ಜಗತ್ತಾಗಿ ಕಂಡದ್ದು ಇಲ್ಲ. ಕಂಡಿರುವಂತಹ ಇವೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದಾಗಾಯಿತು. ಈ ಕಂಡದ್ದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದಾಗಾಯಿತು. ಇಲ್ಲ, ಇದೆಲ್ಲ ಭಗವಂತನ ಸೃಷ್ಟಿ, ಇದೆಲ್ಲವೂ ಕೂಡ ಭಗವಂತನ ಸೃಷ್ಟಿ. ಈ ಸೃಷ್ಟಿ ಅದು ಭಗವಂತನ ಮಹಿಮೆಗೆ ದ್ಯೋತಕ, ಇಷ್ಟು ದೊಡ್ಡ ನಾನಾ ಬಗೆಯ ಗುಣಧರ್ಮಗಳನ್ನು ಹೊಂದಿರತಕ್ಕಂಥ ಈ ಪ್ರಪಂಚ ಏನಿದೆ, ಸಣ್ಣ ಒಂದು ಯಂತ್ರ ನಿರ್ಮಾಣ ಮಾಡಬೇಕು ಅಂತಿದ್ರೆ ಸಾಮಾನ್ಯದನ್ನು ಸಾಧ್ಯ ಇಲ್ಲ, ವಿಜ್ಞಾನಿ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ, ವಿಶೇಷವಾದ ಜ್ಞಾನ ಬೇಕು. ಆ ಯಂತ್ರ ಆ ವ್ಯಕ್ತಿಯ ವಿಜ್ಞಾನಕ್ಕೆ ಗಮಕವಾಗ್ತಾ ಇದೆ. ಇಷ್ಟು ದೊಡ್ಡ ಪ್ರಪಂಚ ನಿರ್ಮಾಣ ಆಗಿದೆ ಅಂತಂದ್ರೆ ಆ ಭಗವಂತನ ಅನಂತ ಕಲ್ಯಾಣ ಗುಣ ಪರಿಪೂರ್ಣತೆಗೆ ಅದು ದ್ಯೋತಕ. ಈ ಪ್ರಪಂಚ ಇದು ಮಿಥ್ಯ ಅಲ್ಲ, ಅನುಭವ ಸಿದ್ಧವಾಗಿರುವಂತಹದ್ದು. ಯಾವುದು ಅನುಭವಕ್ಕೆ ಬರ್ತಾ ಇದೆ ಅದನ್ನು ಸುಳ್ಳು ಅಂತ ಹೇಗೆ ಹೇಳೋದು? ಇಂತಹ ಪ್ರಪಂಚ ಭಗವಂತನ ಸೃಷ್ಟವಾದದ್ದಾಗಿದೆ, ಅದು ಮಾಯಿಕ ಅಲ್ಲ. ಈ ಪ್ರಪಂಚವೇ ಭಗವಂತ ಅದೂ ಅಲ್ಲ. ಈ ಪ್ರಪಂಚದ ಎಲ್ಲದರ ಒಳಗೆ ಭಗವಂತ ನಿಂತುಕೊಂಡು ಅಸ್ವತಂತ್ರವಾಗಿರತಕ್ಕಂತಹ ಈ ಪ್ರಪಂಚವನ್ನು ಸ್ವತಂತ್ರನಾಗಿ ತಾನೊಳಗೆ ನಿಂತುಕೊಂಡಿದ್ದನ್ನು ನಡೆಸ್ತಾ ಇದ್ದಾನೆ, ಮುನ್ನಡೆಸ್ತಾ ಇದ್ದಾನೆ. ಆದ್ದರಿಂದಾಗಿ ಪುರುಷೇವ ಇದಂ ಸರ್ವಂ, ಇದೆಲ್ಲವೂ ಕೂಡ ಆ ಭಗವಂತನೇ. ಅಂದರೆ ಭಗವಂತನ ಸ್ವಾತಂತ್ರ್ಯಕ್ಕೆ ಒಳಪಟ್ಟದ್ದು ಈ ಪ್ರಪಂಚ ಎಲ್ಲವೂ ಕೂಡ. ಅಸ್ವತಂತ್ರವಾಗಿದೆ, ಭಗವಂತವನು ಸ್ವತಂತ್ರನಿದ್ದಾನೆ ಅನ್ನೋದು ಪುರುಷಏವ ಇದಂ ಸರ್ವಂ ಅನ್ನುವ ಶಬ್ದದ ಅರ್ಥ. ಪುರುಷಏವ ಇದಂ ಸರ್ವಂ ಎನ್ನುವ ಶಬ್ದಕ್ಕೆ ಅಸ್ವತಂತ್ರವಾಗಿರತಕ್ಕಂಥ ಈ ಪ್ರಪಂಚವೆಲ್ಲವೂ ಕೂಡ ಸರ್ವತಂತ್ರ ಸ್ವತಂತ್ರನಾಗಿರತಕ್ಕಂತಹ ಭಗವಂತನ ಅಧೀನಕ್ಕೆ ಒಳಪಟ್ಟದ್ದು ಅನ್ನುವ ಅರ್ಥ ಪುರುಷಏವ ಇದಂ ಸರ್ವಂ. ಇದಂ ಅಂತ ಹೇಳಿದರೆ ಈಗ ಇರುವಂತಹದ್ದು ಅಂತ ಅಷ್ಟೇ ನಮ್ಮ ಗಮನಕ್ಕೆ ಬಂದಿತು. ಯದ್ಭೂತಂ ಹೆಚ್ಚು ಭವ್ಯಂ, ಹಿಂದೆ ಆಗಿ ಹೋದಂತಹ ಪ್ರಪಂಚ ಇನ್ನು ಮುಂದೆ ಬರಲಿರುವ ಪ್ರಪಂಚ ಇವೆಲ್ಲವೂ ಕೂಡ ಭಗವಂತನ ಅಧೀನಕ್ಕೆ ಒಳಪಟ್ಟದ್ದು. ಭಗವಂತ ಅಮೃತತ್ವಸ್ಯ ಈಶಾನ, ಈ ಕಾಣ್ತಾ ಇರತಕ್ಕಂತಹ ಭೌತಿಕ ಪ್ರಪಂಚ ಏನಿದೆ ಇದಕ್ಕೆ ಮಾತ್ರ ಅವನು ಸ್ವಾಮಿ ಆದದ್ದಲ್ಲ. ಅಮೃತತ್ವಸ್ಯ ಈಶಾನ, ಮುಕ್ತಾತ್ಮರಿಗೂ ಅವನು ನಿಯಾಮಕ. ತತ್ವೋದ್ಯೋತದಲ್ಲಿ ಈ ಮಾತನ್ನು ಎತ್ತಿಕೊಂಡು ಹೇಳ್ತಾ ಇದ್ದಾರೆ. ಸಂಸಾರಿಗಳಾಗಿರತಕ್ಕಂತಹ ಜೀವರಿಗೆ ಭಗವಂತ ನಿಯಾಮಕ ಆಗಲಿ, ಯಾಕೆ ಸಂಸಾರಿಗಳು ಈಗ ಭಗವಂತನಿಂದ ಭಿನ್ನ, ಮುಕ್ತನಾದ ಮೇಲೆ ಜೀವ ಬೇರೆ ಇಲ್ಲ, ಭಗವಂತ ಬೇರೆ ಇಲ್ಲ. ಹಾಗಿರುವಾಗ ಮುಕ್ತರಿಗೆ ಅವನು ನಿಯಾಮಕ ಆಗುವುದು ಹೇಗೆ? ಯಾಕೆ ಭಗವಂತ ಬೇರೆ ಅಲ್ಲ ಮೋಕ್ಷ ಸ್ಥಿತಿಯಲ್ಲಿ, ಜೀವ ಬೇರೆ ಅಲ್ಲ. ಅಮೃತತ್ವಸ್ಯ ಈಶಾನ, ಮುಕ್ತಾತ್ಮರಿಗೂ ಕೂಡ ಅವನು ನಿಯಾಮಕ. ಮುಕ್ತಾತ್ಮರಿಗೂ ನಿಯಾಮಕ ಅಂತಂದ ಮೇಲೆ ನಿಯಮ್ಯ ನಿಯಾಮಕ ಭಾವ ಇದೆ. ನಿಯಮ್ಯ ನಿಯಾಮಕ ಭಾವ ಇದೆ ಅಂತಂದ್ರೆ ಅಲ್ಲಿ ಭೇದ ಇದೆ. ಈ ಭೇದ ಅನ್ನುವಂತಹದ್ದು ಭಗವಂತ ಬೇರೆ, ಈ ಚೇತನರು ಬೇರೆ ಅನ್ನುವ ಈ ಭಾವ ಏನಿದೆ ಅದು ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲ, ಮೋಕ್ಷಾವಸ್ಥೆಯಲ್ಲಿಯೂ ಕೂಡ ಎಲ್ಲ ಚೇತನರು ಕೂಡ ಭಗವಂತನಿಗಿಂತ ಭಿನ್ನರಾಗಿಯೇ ಇರ್ತಾರೆ. ಮೋಕ್ಷಾವಸ್ಥೆಯಲ್ಲಿಯೂ ಕೂಡ ಸಕಲರು ಭಗವಂತನಿಂದ ಭಿನ್ನರಾಗಿದ್ದುಕೊಂಡು ಅಲ್ಲಿಯೂ ಕೂಡ ಭಗವಂತನೇ ಸ್ವತಂತ್ರ, ನಾವು ಅಸ್ವತಂತ್ರರು. ಮೋಕ್ಷಕ್ಕೆ ಹೋದ ಕೂಡಲೇನೆ ನಾವು ಸ್ವತಂತ್ರರಾಗಿ ಬಿಡ್ತೇವೆ? ಇಲ್ಲ. ಮೋಕ್ಷ ಸ್ಥಿತಿಯಲ್ಲಿರುವವರಿಗೂ ಅವನು ನಿಯಾಮಕ, ಸಂಸಾರಾವಸ್ಥೆಯಲ್ಲಿರತಕ್ಕಂಥವರೆಲ್ಲರಿಗೂ ಕೂಡ ಅವನು ನಿಯಾಮಕ. ಸಂಸಾರಾವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ಪರತಂತ್ರರು ಎಂಬುದೇ ಮೋಕ್ಷದಲ್ಲಿಯೂ ಕೂಡ ಅವರು ಚೇತನರು, ಪರತಂತ್ರರು, ಭಗವಂತನಿಗೆ ಅಧೀನರು ಅನ್ನೋದಕ್ಕೆ ಗಮಕ. ಬಂಧನದಲ್ಲಿರುವ ವ್ಯಕ್ತಿಯನ್ನು ರಾಜ ಬಿಡುಗಡೆಗೊಳಿಸ್ತಾನೆ. ಬಿಡುಗಡೆಗೊಳಿಸಿದ ಬಳಿಕ ಆ ವ್ಯಕ್ತಿ ತಾನು ಸ್ವತಂತ್ರನಾಗುವುದು ಹೌದಾಗಿದ್ದರೆ ಅಂತಹ ವ್ಯಕ್ತಿಯನ್ನು ರಾಜ ಬಿಡುಗಡೆಗೊಳಿಸ್ತಾನೋ. ಬಿಡುಗಡೆಗೊಳಿಸಿದ ಬಳಿಕವೂ ಕೂಡ ಆ ವ್ಯಕ್ತಿ ರಾಜನ ಅಧೀನನಾಗೇ ಇರ್ತಾನೆ. ತನ್ನ ಅಧೀನತೆಯನ್ನು ಕಳ್ಕೊಂಡು ಅವನು ನನಗೆ ನಾಳೆ ಎದುರು ನಿಲ್ತಾನೆ ಹೌದು ಅಂತಂದ್ರೆ ಅಂತಹ ವ್ಯಕ್ತಿಯನ್ನು ರಾಜ ಬಿಡುಗಡೆಗೊಳಿಸೋದಿಲ್ಲ. ಜ್ಞಾನ ಇದ್ದವನು ಬಿಡುಗಡೆಗೊಳಿಸೋದಿಲ್ಲ. ಭಗವಂತ ಈ ಸಂಸಾರಿ ವರ್ಗಕ್ಕೆ ನಿಯಾಮಕನಾಗಿದ್ದಾನೆ ಅನ್ನೋದೇ ಆ ಮೋಕ್ಷ ಸ್ಥಿತಿಯಲ್ಲಿಯೂ ನಿಯಾಮಕನಾಗಿದ್ದಾನೆ ಅನ್ನೋದಕ್ಕೆ ಗಮಕ. ಅಮೃತರಿಗೂ ಅವನು ಈಶಾನ ಸ್ವಾಮಿ, ಅಮೃತತ್ವಕ್ಕೂ ಕೂಡ ಅವನೇ ಈಶಾನ ಸ್ವಾಮಿ. ಇದರೆಲ್ಲ ದೇವತೆಗಳಿಂದ ಬೇಕು ಬೇಕಾದ ಇದರೆಲ್ಲ ನಾವು ವರಗಳನ್ನು ಪಡೆಯಬಹುದು. ಆ ಮೋಕ್ಷ ಸ್ಥಿತಿ ಅದು ಬೇಕೋ? ಮೋಕ್ಷಮಿಚ್ಛೇತ್ ಜನಾರ್ದನಾಥ್. ಮಹರುದ್ರದೇವರು ತನ್ನ ಮಗನನ್ನು ಸ್ಕಂದನನ್ನು ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಕೊಟ್ಟಿರತಕ್ಕಂಥ ಉಪದೇಶ, ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ನಿನಗೇನು ಐಹಿಕ ಭೋಗಗಳು ಬೇಕು ನಾನು ಕೊಡ್ತೇನೆ, ಆದರೆ ಮೋಕ್ಷ ಬೇಕೋ? ಮೋಕ್ಷಮಿಚ್ಛೆ ಜನಾರ್ದನ, ಅವನೊಬ್ಬನೇ ಸಮರ್ಥ. ವಿಷ್ಣುರಿಹಿದಾತ ಮೋಕ್ಷಸ್ಯ ವಾಯುಷ್ಯ ತದನುಜ್ಞೇಯ. ವಿಷ್ಣುರಿಹಿದಾತ ಮೋಕ್ಷಸ್ಯ ಉತ ಅಮೃತತ್ವಸ್ಯ ಈಶಾನ ಇದನ್ನೇನ ಅತಿರೋಹತಿ. ಅನ್ನವನ್ನು ತಿಂದು ಬದುಕುವಂತಹ ಚೇತನ ವರ್ಗ, ಅಚೇತನವಾಗಿರತಕ್ಕಂತಹ ಜಡವಸ್ತು, ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಸಕಲ ಪ್ರಪಂಚಕ್ಕೂ ಮುಕ್ತರು ಅಮುಕ್ತರು ಆ ಚೇತನರೊಳಗೆ ಎರಡು ವರ್ಗ ಇವರೆಲ್ಲರಿಗೂ ಕೂಡ ಭಗವಂತ ಅವನು ಈಶಾನ. ಸಹಸ್ರಶೀರ್ಷ ಪುರುಷ, ಸಹಸ್ರಶೀರ್ಷ ಅನ್ನುವ ಶಬ್ದಕ್ಕೆ ಸಾವಿರಾರು ತಲೆಗಳುಳ್ಳವ. ತಲೆ ಎಂಬುದು ಜ್ಞಾನಕ್ಕೆ ಪರ್ಯಾಯ ಪದ ಅಂತಿಟ್ಟುಕೊಂಡದ್ದಾದರೆ ಸಹಸ್ರಶೀರ್ಷ ಅನ್ನುವ ಶಬ್ದಕ್ಕೆ ಅವನು ಸರ್ವಜ್ಞ ಅಂತ ಅರ್ಥ ಬಂತು. ಸಹಸ್ರಾಕ್ಷ ಸಾವಿರಾರು ಅನಂತ ಕಣ್ಣುಗಳುಳ್ಳವ. ವಿಶ್ವತಶ್ಚಕ್ಷುಃ ಆ ಭಗವಂತನನ್ನು ಮರೆಮಾಚಿ ನಾವೇನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ತಿಳಿಯುವವನು ಸಾಕ್ಷಾದ್ರಷ್ಟ. ಸಹಸ್ರಪಾತ್ ಇಂತಹ ಕಡೆ ಭಗವಂತ ಇದ್ದಾನೆ, ಅಲ್ಲಿಗವನಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸಹಸ್ರಪಾತ್ ತದ್ಧಾವತೋ ಅನ್ಯಾನತ್ಯೇತಿ ತಿಷ್ಠನ್, ಇದ್ದುಕೊಂಡೇ ಎಲ್ಲವನ್ನು ಕೂಡ ನೀರು ನಿಲ್ಲುವ ಸಾಮರ್ಥ್ಯವನ್ನು ಪಡೆದವನು. ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ, ಇಡೀ ಪ್ರಪಂಚವನ್ನು ಅವನು ಒಳಹೊರಗೆ ವ್ಯಾಪಿಸಿ ಅಂತರ್ಬಹಿಷ್ಠತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇಷ್ಟಕ್ಕೆ ಅಲ್ಲ, ಈ ಪ್ರಪಂಚದ ಆ ಸೀಮಿ ಸಾಲದು ಭಗವಂತನಿಗೆ, ಅದನ್ನೂ ಮೀರಿ ಭಗವಂತ ನಿಂತಿದ್ದಾನೆ. ಅಂತಹವನು ಪುರುಷ, ಸಹಸ್ರಶೀರ್ಷ ಪುರುಷ. ಏನು ಪುರುಷ? ಎಲ್ಲರ ಹೃದಯದೊಳಗೆ ನೆಲೆಸಿದ್ದಾನೆ, ನಿಂತುಕೊಂಡು ಅವರವರಿಂದ ಆಯಾಯ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಯೋಂತಃ ಪ್ರವೇಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರ ಸುಧಾಂನ ಅನ್ಯಾಂ ಸಹಸ್ತ ಚರಣ ಶ್ರವಣತ್ವಗಾದೀನ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರೊಳಗೆ ನಿಂತು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ರ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುದೇ ಸರ್ವಮಂಜಸ. ಇದು ಪುರುಷ. ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ಶುತೋ ಹೃತ್ವ ಅತ್ಯತಿಷ್ಠ ದಶಾಂಗುಲಂ. ಪುರುಷ ಏವ ಇದಂ ಸರ್ವಂ, ಯದ್ಭೂತಂ ಯಚ್ಚ ಭವ್ಯಂ, ಹಿಂದೆ ಆಗಿ ಹೋದಂತಹ ಪ್ರಪಂಚ, ಇನ್ನು ಮುಂದೆ ಬರಲಿರತಕ್ಕಂತಹ ಪ್ರಪಂಚ ಅದು ಎಷ್ಟು, ಈಗ ಇರುವಂತಹ ಪ್ರಪಂಚ ಚತುರ್ದಶ ಭುವನಗಳು, ಕಲ್ಪಕಲ್ಪದಲ್ಲಿ ಆಗ್ತಾ ಇರತಕ್ಕಂತಹ ಅನಂತಾನಂತ ಕೋಟಿ ಬ್ರಹ್ಮಾಂಡಗಳು, ಅವೆಲ್ಲಕ್ಕೂ ಕೂಡ ಪುರುಷೇವ ಇದಂ ಸರ್ವಂ, ಎಲ್ಲ ಕೂಡ ನಿಯಾಮಕನಾಗಿರುವವನು ಅವನು, ಅವನು ಸ್ವತಂತ್ರನಿದ್ದಾನೆ. ಇವೆಲ್ಲವೂ ಕೂಡ ಪರತಂತ್ರವಾಗಿ ಆತನ ಅಧೀನಕ್ಕೆ ಒಳಪಟ್ಟದ್ದಾಗಿವೆ. ಇದಂ ಸರ್ವಂ ಹೇಳುವಾಗ ನಮ್ಮ ಕಣ್ಮುಂದೆ ನಿಂತಿರತಕ್ಕಂತಹ ಕಾಣ್ತಾ ಇದು ಎನ್ನುವ ಶಬ್ದ ಪ್ರಯೋಗ ಮಾಡೋದು, ನಮ್ಮ ಪುರಸ್ಥವಾಗಿರತಕ್ಕ ಎದುರಲ್ಲಿರತಕ್ಕಂತಹ ವಸ್ತುವನ್ನು ಇದು ಎಂಬ ಶಬ್ದದಿಂದ ಪ್ರಯೋಗ ಮಾಡ್ತೇವೆ. ಇಲ್ಲಿ ಇದಂ ಸರ್ವಂ ಎಂಬ ಶಬ್ದ ಪ್ರಯೋಗ ಮಾಡಿದ್ದು ನಮ್ಮ ಕಣ್ಮುಂದೆ ಇರತಕ್ಕಂಥ ವಸ್ತು ಅಷ್ಟೇ ಅಲ್ಲ, ಇದಂ ಸರ್ವಂ ಎಂಬ ಶಬ್ದಕ್ಕೆ ಪ್ರಮಾಣ ಪ್ರಮಿತವಾಗಿರುವ ಸಮಸ್ತ ಪ್ರಪಂಚ ಎಂಬುದಾಗಿ ಅರ್ಥ. ಇದಂ ಸರ್ವಂ, ಪ್ರಮಿತವಾಗಿರುವ ಸಮಸ್ತ ಪ್ರಪಂಚವೂ ಕೂಡ ಭಗವಂತನ ಅಧೀನಕ್ಕೆ ಒಳಪಟ್ಟದ್ದು. ಯದ್ಭೂತಂ ಹೆಚ್ಚ ಭವ್ಯಂ, ಹಿಂದೆ ಆಗಿ ಹೋದದ್ದು ಮುಂದೆ ಆಗಲಿರುವಂತಹದ್ದು ಇವೆಲ್ಲವೂ ಕೂಡ ಸಂಸಾರಿ ವರ್ಗಕ್ಕೆ ಸೇರಿರುವಂತಹದ್ದು ಅಷ್ಟೇ ಅಲ್ಲ, ಉದ ಅಮೃತತ್ವಸ್ತಿ ಈಶಾನ, ಸಂಸಾರಿ ವರ್ಗಕ್ಕೆ ಮಾತ್ರ ಭಗವಂತ ನಿಯಾಮಕ ಅಲ್ಲ, ಮತ್ತೆ ಅಮೃತತ್ವಸ್ತಿ ಈಶಾನ, ಮುಕ್ತಾತ್ಮರಿಗೂ ಭಗವಂತ ನಿಯಾಮಕ. ಹಾಗಾಗಿ ಸಂಸಾರಾವಸ್ಥೆಯಲ್ಲಿ ಜೀವರು ಬೇರೆ, ಪರಮಾತ್ಮ ಬೇರೆ, ಬ್ರಹ್ಮ ಬೇರೆ, ಮೋಕ್ಷಾವಸ್ಥೆಯಲ್ಲಿ ಜೀವರೇ ಬ್ರಹ್ಮರಾಗಿ ಬಿಡುವುದು ಅನ್ನುವ ವಾದಕ್ಕೆ ಅವಕಾಶ ಇಲ್ಲ. ಅಲ್ಲಿಯೂ ಭಗವಂತ ನಿಯಾಮಕನಾಗಿದ್ದಾನೆ, ಅಂದಮೇಲೆ ಇವರೆಲ್ಲರೂ ಕೂಡ ನಿಯಮ್ಯರಾಗಿದ್ದಾರೆ. ನಿಯಮ್ಯ ನಿಯಾಮಕರೊಳಗೆ ಆ ಭೇದ ಅನ್ನುವಂತಹದ್ದು ಸುಪ್ರಸಿದ್ಧ. ಇದನ್ನೇನು ಅತಿರೋಹತಿ, ತಿಂದುಂಡು ಬೆಳೆಯುವಂತಹ ಚೇತನವರ್ಗ, ಅಂತಹ ಅಶನಾದಿಗಳು ಇಲ್ಲದೇ ಇರತಕ್ಕಂತಹ ಜಡವರ್ಗ, ಚೇತನರು ಮಾತ್ರ ಭಗವದಧೀನ, ಜಡಗಳಲ್ಲ, ಅದರೊಳಗೂ ವ್ಯಾಪಿಸಿದ್ದಾನೆ, ಅಲ್ಲೂ ನಿಯಾಮಕನಾಗಿದ್ದಾನೆ. ಏತಾವಾನಸ್ಯ ಮಹಿಮ ಅಥೋ ಜ್ಯಾಯಾಂಶ ಪುರುಷ, ಏತಾವಾನಸ್ಯ ಮಹಿಮ, ಭಗವಂತನ ಮಹಿಮೆ ಇಷ್ಟಿದೆ. ಒಂದರ್ಥ ಹೀಗೆ ಅಂತಾದರೆ ಏನು, ಏತಾವಾನಸ್ಯ ಮಹಿಮ, ಇಷ್ಟೆಲ್ಲ ಮಹಿಮೆಗಳನ್ನು ಹೇಳಿ ಇವೆಲ್ಲವೂ ಕೂಡ ಆತನ ಮಹಿಮೆ. ಏತಾವಾನಸ್ಯ ಮಹಿಮ, ಇಷ್ಟೆಯೋ ಭಗವಂತನ ಮಹಿಮೆ. ಅಥೋ ಜ್ಯಾಯಾಂಶ ಪುರುಷ, ಆತನ ಮಹಿಮೆ ಇಷ್ಟೇ ಅಲ್ಲ, ಹತ್ತು ನಿಮಿಷ ಪ್ರವಚನದಲ್ಲಿ ಇಷ್ಟು ಗುಣಗಳನ್ನು ಹೇಳಿದೆವು, ಮಹಿಮೆಯನ್ನು ಹೇಳಿದೆವು. ನರಮಾಪಿ ಪದಾಂಗುಲೀಲ ಸನ್ನಖಧೂರಾಜದನಂತ ಸದ್ಗುಣಾನ್ ಗಣಯೇತ್ ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಮಹಾಲಕ್ಷ್ಮೀ ದೇವಿ ಸತತವೂ ಕೂಡ ಪಾದಮೂಲದಲ್ಲೇ ಕುಳಿತುಕೊಂಡು ಪರಮಾತ್ಮನ ಪಾದದ ಕೊನೆಯಲ್ಲಿ ಇರತಕ್ಕಂತಹ ಬೆರಳಿನ ಮೊನೆಯಲ್ಲಿ ಇರತಕ್ಕಂತಹ ಗುಣಗಳನ್ನು ಲೆಕ್ಕ ಮಾಡ್ತಾ ಕೂದ್ರೆ ಮುಗಿಸಲಿಕ್ಕೆ ಸಾಧ್ಯ ಇಲ್ಲಂತೆ. ಏತಾವಾನಸ್ಯ ಮಹಿಮ ಅಥೋ ಜ್ಯಾಯಾಂಶ ಪುರುಷ, ಭಗವಂತನ ಆ ಮಹತ್ವ ಅದಿಷ್ಟಕ್ಕೆ ಸೀಮಿತ ಅಲ್ಲ, ಇದಕ್ಕೂ ಮೀರಿ ನಿಂತಹದ್ದು. ಹೀಗೆ ನಾಲ್ಕು ಮಂತ್ರಗಳಲ್ಲಿ ಆ ಪುರುಷ ಸೂಕ್ತ ಭಗವಂತನ ಪುರುಷರೂಪದ ಮಹತ್ವವನ್ನು ಏನು ತಿಳಿಸಿದೆ ಅನ್ನೋದನ್ನು ನೋಡಿದ್ದೇವೆ. ಇನ್ನು ಮುಂದಿನ ಮಂತ್ರದ ಅರ್ಥವನ್ನು ನಾಳೆಯ ದಿವಸಗಳಲ್ಲಿ ನೋಡ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು.